ಭಗವತ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮ ಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲ ಸುಜನಶಿಷ್ಟಂ ನಿತ್ಯ ನಿರ್ಧೂತ ಕಷ್ಟಂ ಭಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾಚಿತಾನಂತ ಲೀಲಾ ಗೋಪಾಲ ಪಾಲಿತಾಂ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮ ವಿದ್ಯಾ ಗುರುನ್ಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾರಿಣಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾಜರಾಜಪದದ್ವಂದ್ವ ವಾರಿಜಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರುನ್ ವಂದೇ ಮಂದೋಹಂ ಧೀವಿಶುದ್ಧಯೇ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥ ಪ್ರಸಾದತಃ ಸರ್ವೇ ಕಾಮಾ ಭವಂತ್ಯೇವ ಶಪಥೋ ಬಿಂಬಸನ್ನಿಧೌ ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗದೀತರವಿಖ್ಯಾತಂ ಜಗನ್ನಾಥ ಗುರುಂ ಭಜೇ. ಶ್ರೀಗುರುಭ್ಯೋ ನಮಃ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಆಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನ ಹದರದೆ ಕೇಳುವುದು. ಕೃತಿರಮಣ ಪ್ರದ್ಯುಮ್ನ ನಂದನೆ ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನು ಸುತಿಹ ಮಾರುತ ನಿಜ ಪತ್ನಿ ಸತತ ಹರಿಯರಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ರೂಪ ಕರುಣದಲ್ಲಿ. ಒಳ್ಳೆಯ ಬುದ್ಧಿಯನ್ನು ಕೊಟ್ಟು, ಒಳ್ಳೆ ಭಕ್ತಿಯನ್ನು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡತಕ್ಕಂಥ ಬುದ್ಧಿಯಭಿಮಾನಿಯಾದಂಥ ಭಕ್ತಿಯಭಿಮಾನಿನಿಯಾದಂಥ ಭಾರತೀ ದೇವಿಗೆ ನಮಸ್ಕಾರವನ್ನು ಸಲ್ಲಿಸಿದರು. ಹಿಂದೆ ಈ ಪದ್ಯದ ಅರ್ಥ ಹೇಳಿದ್ದಾಯಿತು. ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ, ರತಿ ಅಂತ ಹೇಳಿದರು. ಅವರಲ್ಲಿ ವಿಶೇಷವಾಗಿರತಕ್ಕಂಥ ಆಸಕ್ತಿಪೂರ್ವಕವಾದ ಶ್ರದ್ದಾಪೂರ್ವಕವಾಗಿರತಕ್ಕಂಥ ಅವರ ಸೇವಾ ಮಾಡುವಂತಹ ಆಸಕ್ತಿ ರತಿ ಎಂದರು. ಆ ರತಿ ಸದ್ರತಿ ಅಂದರೆ ಹೇಳ್ತಾ ಇದ್ದಾರೆ, ಸಮೀಚೀನವಾದ ಆಸಕ್ತಿ. ಏನು ಈ ಆಸಕ್ತಿಯಲ್ಲಿ ಸಮೀಚೀನ ಆಗಿರೋದು ಅಂತ ಹೇಳಿದರೆ, ಹೇಳ್ತಾರೆ ಅವರಲ್ಲಿ ರತಿ ಬರುತ್ತೆ, ಅದು ಅವರು ಕೊಟ್ಟರೇನೆ ಬರುತ್ತೆ ಎಂಬ ಎಚ್ಚರ ಬರುವುದೇ ಸದ್ರತಿ ಎಂದು. ಇಲ್ಲಿ ಹರಿಯಲಿ ಗುರುಗಳಲ್ಲಿ ಸದ್ರತಿ, ಸಚ್ಛಬ್ದವಾಚ್ಯನಾದ ಭಗವಂತನಲ್ಲಿ ರತಿಯೇ ಸದ್ರತಿ. ಸಚ್ಛಬ್ದವಾಚ್ಯ ಭಗವಂತ, ಸತ್ ಅಂತ ಹೇಳಿದ್ರೆ ಭಗವಂತನ ತೋರಿಕೊಡುವಂತಹ ಶಬ್ದ. ಭಗವಂತನ ಸತ್ತು ಅಂತ ಏನ್ ಹೇಳುತ್ತೆ ಅಂದರೆ ಸ್ವತಂತ್ರ, ಭಗವಂತ ಸ್ವತಂತ್ರ ಅಂತ. ಇಲ್ಲಿ ಸದ್ರತಿ ಅಂತ ಹೇಳಿದರೆ ಸ್ವತಂತ್ರನಾದ ಭಗವಂತನಲ್ಲಿ ರತಿ. ನಾನು ಯಾವಾಗಲೂ ಅಸ್ವತಂತ್ರ, ಲಕ್ಷ್ಮೀ ದೇವಿ ಮೊದಲುಕೊಂಡು ಸಕಲ ಚೇತನ ರಾಶಿ ಅಸ್ವತಂತ್ರರೇ, ಭಗವಂತ ಒಬ್ಬನೇ ಸ್ವತಂತ್ರ ಎಂಬ ಎಚ್ಚರಪೂರ್ವಕ ಮಾಡುವ ಹರಿಯಲ್ಲಿ ಗುರುಗಳಲ್ಲಿ ಮಾಡುವ ರತಿ ಸದ್ರತಿ ಎಂದರು. ಈ ಒಂದು ಶಬ್ದದಿಂದಲೇ ಎಚ್ಚರ ಕೊಡ್ತಾ ಇದ್ದಾರೆ. ದೇವರಲ್ಲಿ ಎಷ್ಟು ಭಕ್ತಿ ಮಾಡುತ್ತೇವೋ ಅಷ್ಟು ಭಕ್ತಿ ಗುರುಗಳಲ್ಲಿ ಮಾಡಬಾರದು ಅಂತ. ಅದಕ್ಕೆ ವಾಯುದೇವರನ್ನು ಪ್ರಾರ್ಥನೆ ಮಾಡುತ್ತಾ ತ್ರಿವಿಕ್ರಮ ಪಂಡಿತಾಚಾರ್ಯರು ಗೋವಿಂದೇ ದೇಹ ಭಕ್ತಿ, ಗೋವಿಂದನಲ್ಲಿ ಭಕ್ತಿ ಕೊಡಿ ಎಂಥದ್ದು, ನಿರ್ವ್ಯಾಯಾಮ್ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ. ಯಾವ ನೆಪ ಇರಬಾರದು, ಅವನೇ ಬೇಕು ಅಂತಿರಬೇಕು, ಅವನಿಂದ ಏನು ಬೇಡಿರಬಾರದು, ನಿಶ್ಚಲವಾಗಿರಬೇಕು, ಅನೇಕ ಒಳ್ಳೆ ಗುಣಗಣಗಳಿಂದ ಕೂಡಿರತಕ್ಕಂತಹ ಭಕ್ತಿಯನ್ನ ಕೊಡಿ. ಗೋವಿಂದೇ ದೇಹಿ ಭಕ್ತಿ, ಹೇಗೆ ಆಶು ವೇಗ. ಅದರ ಜೊತೆಗೆ ಭವತಿ ಚ ನಿಮ್ಮಲ್ಲೂ ಕೊಡಿ, ಆ ಶಬ್ದ ಪ್ರಯೋಗ ಚೆನ್ನಾಗಿ, ತುಂಬಾ ಸುನ್ನಿತವಾದ ಶಬ್ದ ಪ್ರಯೋಗ. ದೇವರಲ್ಲಿ ಕೊಡಿ ಅಷ್ಟೇ, ನಿಮ್ಮಲ್ಲಿ ಕೊಡಿಯಲ್ಲ, ನಿಮ್ಮಲ್ಲೂ ಎಂಬಂದು ಅಲ್ಲಿ ತೋರುವುದೇನೆಂದ್ರೆ ಭಗವಂತನಲ್ಲಿ ಸರ್ವೋಚ್ಚವಾಗಿರತಕ್ಕಂತಹ ಭಕ್ತಿ ಮಿಕ್ಕವರಲ್ಲಿ ಅವರವರ ತಾರತಮ್ಯಕ್ಕೆ ಅನುಗುಣವಾಗಿರತಕ್ಕಂತಹ ಭಕ್ತಿಯನ್ನು ನಾವು ಮಾಡಬೇಕು. ಹಾಗೆ ಮಾಡಿದರೇನೆ ಆಯಾ ದೇವತೆಗಳಿಗೆ ಅದು ಸಂತೋಷಕರವಾಗುತ್ತೆ. ಅದು ಬಿಟ್ಟು ದೇವರಲ್ಲಿ ಎಷ್ಟು ಭಕ್ತಿ ಮಾಡುತ್ತೇವೋ ಅಷ್ಟೇ ಭಕ್ತಿ ವಾಯುದೇವರಲ್ಲಿ ಮಾಡಿದರೆ ವಾಯುದೇವರೇ ಒಪ್ಪಲ್ಲ, ಅದು ಅವರ ಆಗ್ರಹಕ್ಕೆ ಕಾರಣ ಆಗುತ್ತೆ. ಅದರಿಂದ ಸದೃತಿ ಶಬ್ದಕರ್ಥ ಭಗವಂತ ಸ್ವತಂತ್ರ, ಮಿಕ್ಕವರೆಲ್ಲ ಅಸ್ವತಂತ್ರರು, ಭಗವಂತನೇ ಸರ್ವೋತ್ತಮ, ಭಗವಂತನಿಂದನೇ ಎಲ್ಲ ನಡೆಯುತ್ತಾ ಇದೆ ಎಂಬ ಭಗವಂತನ ಜ್ಞಾನಪೂರ್ವಕವಾಗಿರತಕ್ಕಂಥ ರತಿ ಸದ್ರತಿ. ಅಷ್ಟೇ ಅಲ್ಲದೆ ಭಗವಂತನೇ ವಿಶೇಷವಾಗಿರತಕ್ಕಂಥ ಈ ರತಿಯನ್ನ ಗುರುಗಳ ಮೂಲಕ ದಯಪಾಲಿಸ್ತಾ ಇದ್ದಾನೆ ಎಂಬ ಎಚ್ಚರಪೂರ್ವಕವಾದ ರತಿ, ಆ ರತಿ ಇರುತ್ತೆ. ಆ ರತಿ ಕೊಟ್ಟದ್ದು ಆ ಸ್ವಾಮಿಯೇ ಎಂಬ ಎಚ್ಚರವಿದ್ದರೆ ಅದು ಸದ್ರತಿ. ಇನ್ನ ಸದ್ರತಿ ಅಂದರೆ ತಾರತಮ್ಯ ಪ್ರಕಾರ ಭಗವಂತನಲ್ಲಿ ಉತ್ತಮವಾಗಿರತಕ್ಕಂತಹ ರತಿ, ಮಿಕ್ಕವರಲ್ಲಿ ಅವರವರ ಅದು ತಾರತಮ್ಯಕ್ಕೆ ಅನುಗುಣವಾದಂತಹ ರತಿ ಮಾಡುವುದೇ ಸದ್ರತಿ ಎಂದು ಸಚ್ಛಬ್ದದಿಂದ ಇಷ್ಟು ಅರ್ಥಗಳನ್ನು ತಿಳಿಸಿಕೊಟ್ಟರು. ಇನ್ನ ಸದ್ರತಿ ಶಬ್ದಕ್ಕೆ ಇನ್ನೊಂದು ಅರ್ಥವನ್ನು ಹೇಳುತ್ತಾರೆ ಇಲ್ಲಿ ಪ್ರಹ್ಲಾದರಾದರೆ ಭಗವಂತನ ಸ್ತೋತ್ರ ಮಾಡುತ್ತಾ, ಬ್ರಹ್ಮಾದಯ ಸ್ವರಗಣಾ ಮುನಯೋಥ ಸಿದ್ಧಾ ಸತ್ವ ಏಕತಾನಮತಯ ವಚಸಾಂಪ್ರವಾಹೈಹಿ ಅಂತ ಸ್ತೋತ್ರ ಮಾಡುತ್ತಾರೆ. ಬ್ರಹ್ಮಾದಿ ಸಕಲ ದೇವತೆಗಳೆಲ್ಲ ಎಂಥವರಯ್ಯ ಅಂದರೆ ಸತ್ವ ಏಕತಾನಮತಿಗಳಂತೆ. ಅಂದರೆ ಈ ಇಡೀ ಜಗತ್ತನ್ನು ನಡೆಸುವಂತಹ ಶಕ್ತಿ ಏನಿದೆ ಅದು ಒಂದೇ, ಆ ಒಂದು ಶಕ್ತಿಯಿಂದಲೇ ಇಡೀ ಜಗತ್ತು ನಡೆಯುತ್ತಾ ಇದೆ ಎಂಬ ಎಚ್ಚರ ಅವರಿಗೆ ಕಟ್ಟೆಚ್ಚರ ಇದೆ. ಎಲ್ಲಿ ನೋಡಿದ್ರು, ಎಲ್ಲಿ ಚರಣ ವರ್ಣ ಬಂದರೂ ಅವನೇ ಮಾಡಿಸಬೇಕು, ಅವನು ಬಿಟ್ಟರೆ ಬೇರೆ ಗತಿ ಇಲ್ಲ, ಯಾರೂ ಚರಣ ವರ್ಣ ಕೊಡಲಿಕ್ಕೆ ಸಾಧ್ಯವಿಲ್ಲ, ಎಲ್ಲರೂ ಅಸ್ವತಂತ್ರರೇ ಎಂಬ ಎಚ್ಚರ ಆ ದೇವತೆಗಳಲ್ಲಿ ಸದಾ ಕಾಲ ಇರುತ್ತೆ. ಅದರಿಂದ ರುಜುಗಳಲ್ಲಿ ತುಂಬಾ ಕಾಲ, ಇನ್ನು ಮಿಕ್ಕ ದೇವತೆಗಳಲ್ಲಿ ಆಗಾಗ ತಪ್ಪಿ ಹೋಗುವುದು ಉಂಟು, ಇನ್ನು ಕಡಿಮೆ ದೇವತೆಗಳಲ್ಲಿ ತುಂಬಾ ಸಲ ತಪ್ಪಿ ಹೋಗ್ತಾ ಬಂದು ಹೋಗ್ತಾ ಹೀಗಿರುತ್ತೆ. ಆದರೆ ಜಗತ್ತಿನಲ್ಲಿ ಏನು ಶಕ್ತಿ ಇದೆ, ಎಲ್ಲೆಲ್ಲಿ ಎಲ್ಲೆಲ್ಲಿ ಯಾರ್ಯಾರಲ್ಲಿ ಏನು ಕೆಲಸ ಆಗಲಿಕ್ಕೆ ಶಕ್ತಿ ಕಾಣುತ್ತಾ ಇದೆ, ಅದು ಇವನೇ, ಇವನೇ ಅವರಲ್ಲಿ ನಿಂತು ಆ ಕೆಲಸ ಮಾಡಿಸ್ತಾ ಇದ್ದಾನೆ ಎಂಬ ನೋಟ, ಆ ವಿಧವಾಗಿರತಕ್ಕಂತಹ ನಿಶ್ಚಯ ಜ್ಞಾನ ಅವರಲ್ಲಿ ಪುಟಿತದ್ದಿದೆ. ಅದನ್ನ ಸದ್ರತಿ ಅಂತ. ಸದ್ರತಿ ಅಂದರೆ ಭಗವಂತನೊಬ್ಬನೇ ಜಗತ್ತಿಗೆ ಗತಿ ಎಂಬ ವಿಶೇಷವಾಗಿರತಕ್ಕಂತಹ ಜ್ಞಾನಪೂರ್ವಕವಾದ ಗತಿ ಏನಿದೆ ಅದನ್ನ ಸದ್ರತಿ. ಅಂಥ ಗತಿ ನಮಗೆ ಬರಬೇಕಾದರೆ ಅದು ಕರುಣಿಸುವುದು ಭಾರತೀ ದೇವಿಯರೊಬ್ಬರೇ ಸಾಧ್ಯ. ಅದು ಕಾರಣ ಅಮ್ಮ ಸದ್ರತಿಯನ್ನ ಕೊಡು ಹರಿಯಲ್ಲಿ ಗುರುಗಳಲ್ಲಿ. ಎಂಥದ್ದು ಅಂದರೆ ಜ್ಞಾನಪೂರ್ವಕವಾಗಿರತಕ್ಕಂತಹ ಮಹಾತ್ಮ ಜ್ಞಾನಪೂರ್ವಕಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತ ತಯಾ ಮುಕ್ತನ್ನ ಚಾನ್ಯಥ ಅಂತ ಹೇಳ್ತಾರೆ. ಮಹಾತ್ಮ ಜ್ಞಾನಪೂರ್ವಕವಾಗಿರಬೇಕು. ಸದ್ರತಿ ಎಂದರೆ ದೇವರು ಎಷ್ಟು ದೊಡ್ಡವ, ಎಂಥ ಜ್ಞಾನವಂತ, ಎಂಥ ಶಕ್ತಿವಂತ, ಎಷ್ಟು ಕರುಣಿ, ನಮಗೇನು ಉಪಕಾರ ಮಾಡುತ್ತಾನೆ, ಇದೆಲ್ಲ ಮಹಾತ್ಮ ಜ್ಞಾನ ಇದ್ದರೆ ಅಲ್ಲಿ ರತಿ ಬರುತ್ತೆ. ಅಂಥ ರತಿ ಸದ್ರತಿ ಎಂದು. ಹಾಗೆ ಮಹಾತ್ಮ ಜ್ಞಾನಪೂರ್ವಕವಾಗಿರತಕ್ಕಂಥ ಯಾವ ಯಾವ ಗುರುಗಳು ವಾಯುದೇವರು ಮೊದಲುಕೊಂಡು ಯಾರ್ಯಾರು ನಮಗೆ ಏನೇನು ಮಾಡುತ್ತಾರೆ ಎಂಬ ಎಚ್ಚರಪೂರ್ವಕವಾಗಿ ಅವರವರಲ್ಲಿ ಮಾಡತಕ್ಕಂತಹ ರತಿ ಏನಿದೆ, ಅವರು ಮಾಡುವ ಉಪಕಾರವೂ ನೆನೆಯಬೇಕು, ಅವರು ನಮ್ಮಲ್ಲಿ ನಿಂತು ಮಾಡಿಸುವ ಸಾಧನೆ ಗೊತ್ತಿರಬೇಕು, ಅವರೆಲ್ಲ ಅದನ್ನು ಬೇಡತ್ತಾ ಅವರ ಪಾದಕ್ಕೆ ಬೆಂದಿರಬೇಕು, ಅದು ಸದ್ರತಿ ಎಂದು. ಇಂಥ ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ, ಆ ಸದ್ರತಿ ಎಂಥದ್ದಾಗಿರಬೇಕು, ಸತತ ಇರಬೇಕು. ಇವಾಗೇನು ಸದ್ರತಿ ಬಂತು ಮತ್ತು ಹೋಯಿತು, ಮತ್ತವಾಗೂ ಬಂತು, ಹಾಗಿದ್ರೆ ಸಾಧನೆ ಆಗಲ್ಲ. ಅದ ಕಾರಣ ಅಲ್ಲ, ಸಾಧನೆ ಆಗಲ್ಲ ಅಂದ್ರೆ ಸತತ ಅದನ್ನ ನಮಗೆ ಇರುವಂತೆ ಮಾಡುವುದು ಯಾರು ಅಂದರೆ ಭಾರತೀ ದೇವಿ. ಅದು ನಮಗೆ ಸತತವಾಗಿ ಆ ಸದೃತಿ ಇರಬೇಕಾದ್ರೆ ಅಡ್ಡಿ ಏನಾದ್ರೂ ಇದೆಯಾ ಅಂದ್ರೆ ನಮ್ಮದೇ ಪ್ರಾರಬ್ಧ, ನಮ್ಮದೇ ಕರ್ಮಗಳು ತುಂಬಾ ಕೂತಿವೆ. ಆದ್ದರಿಂದ ಸತತ ದೇವರಲ್ಲಿ ಗುರುಗಳಲ್ಲಿ ಸದೃತಿ ಬರ್ತಾ ಇಲ್ಲ. ಹಾಗಾದ್ರೆ ಭಾರತೀ ದೇವಿಯರನ್ನು ಪ್ರಾರ್ಥನೆ ಮಾಡುವುದೇನು ಅಂದರೆ ಅಮ್ಮ ನನಗೆ ದೇವರಲ್ಲಿ ಗುರುಗಳಲ್ಲಿ ಸದ್ರತಿ ಏನಿದೆ ಅದು ಬರಲಿಕ್ಕೆ ಅಡ್ಡಿಯಾಗಿರತಕ್ಕಂಥ ನನ್ನದೇ ಕರ್ಮವನ್ನ ಕಳೆದು ಆ ಪಾಪಗಳನ್ನ ಕಳೆದು ಆ ರತಿಯನ್ನ ಪಾಲಿಸು ಅಂತ ಇಷ್ಟು ಒಳಮುಖದ ಪ್ರಾರ್ಥನೆ. ನನ್ನ ಬುಡ ಏನಿದೆ ಎಲ್ಲ ಭಗವಂತನ ವಿಸ್ಮರಣೆಗೆ, ಗುರುಗಳ ವಿಸ್ಮರಣೆಗೆ ಪ್ರಧಾನ ಕಾರಣವಾದಂಥ ನನ್ನದೇ ಕರ್ಮ, ಆ ಕರ್ಮವನ್ನು ಕಳೆದು ನೀನು ಅನುಗ್ರಹ ಮಾಡಬೇಕಮ್ಮ, ಅದಕ್ಕೆ ನೀನು ಸಮರ್ಥಳು ಎಂಬ ಪ್ರಾರ್ಥನೆ ಸದ್ರತಿಯ ಪಾಲಿಸಿ ಎಂಬ ಶಬ್ದದಲ್ಲಿ ಹೇಳ್ತಾ ಇದ್ದಾರೆ. ನಂತರ ಆ ಸದ್ರತಿಯನ್ನು ಪಾಲಿಸಿದ ಮೇಲೆ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ರೂಪಕರುಣದಲ್ಲಿ ಎಂದರು. ಅಂದರೆ ಭಾಗವತ ಭಾರತ ಪುರಾಣಗಳು ಅರೂಪಕರ್ಣದಲ್ಲಿ ಅಂತ ಹೇಳಲಿಲ್ಲ, ಪುರಾಣದ ರಹಸ್ಯ ತತ್ವಗಳ ರೂಪಕರ್ಣದಲ್ಲಿ ಎಂದರು. ಯಾಕೆ ಅಂದರೆ ಭಾಗವತ ಆಗಲಿ ಭಾರತ ಆಗಲಿ ಪುರಾಣಗಳು ಕೇಳುವಾಗ ಸಾಮಾನ್ಯವಾಗಿ ಆಚಾರ್ಯರ ಒಂದು ದಿಗ್ದರ್ಶನ, ಆಚಾರ್ಯರು ಏನು ತೋರಿಕೊಡುತ್ತಾರೆ ಆ ಮಾರ್ಗದಲ್ಲಿ ನಾವು ಹೋಗದಿದ್ದರೆ ಭಾರತ ಭಾಗವತ ಪುರಾಣಗಳು ಕೇಳಿದರೆ ಸಾಕು, ಸರಿಯಾದ ಅರ್ಥ ಆಗದೆ ಅಪಾರ್ಥ ಆಗಿ ನಾವು ನರಕಕ್ಕೆ ತಮಸ್ಸಿಗೆ ಹೋಗುವ ಹಾದಿಯಾಗುತ್ತೆ. ಆದ್ದರಿಂದ ಭಾಗವತ ಭಾರತ ಪುರಾಣಗಳನ್ನು ಕೇಳಿದಾಗ ರಹಸ್ಯ ತತ್ವಗಳ ಪರಿಚಯ ನಮಗೆ ಮಾಡಿಕೊಡುತ್ತಾಯಿ. ಅದರಿಂದ ಏನಾಗುತ್ತೆ ಅಂದರೆ ನಾವು ಪುರಾಣ ಕೇಳಿ ಉದ್ಧಾರ ಆಗದಿದ್ರೂ ಅಡ್ಡಿ ಇಲ್ಲ, ಹಾಳಾಗದಿದ್ರೆ ಸಾಕು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಪುರಾಣಗಳನ್ನು ಕೇಳಿ ಉದ್ಧಾರ ಆಗುವಂತೆ ನಮ್ಮ ಅನುಗ್ರಹ ಮಾಡಮ್ಮ, ರಹಸ್ಯ ತತ್ವಗಳನ್ನು ತಿಳಿಸಿಕೊಡು ಅಂತ ಹೇಳ್ತಾರೆ. ಏನು ಆ ರಹಸ್ಯ ತತ್ವಗಳಂದ್ರೆ ಏನು, ಯಾವ ತರ ಏನು ಅಂದ್ರೆ ಅಲ್ಲಿ ಹೇಳ್ತಾರೆ. ಒಂದನ್ನು ನೋಡೋಣ. ರುದ್ರದೇವರು ಬ್ರಹ್ಮದೇವರ ಹುಬ್ಬಿನಿಂದ ಹುಟ್ಟಿ ಬಂದರು. ಸಂದರ್ಭ ಹೀಗೆ ಬರುತ್ತೆ, ಸರಕಸನಂದನಾದಿಗಳು ಬಂದರು ಬ್ರಹ್ಮದೇವರವರಿಗೆ, ನೀವು ಪ್ರಜೋತ್ಪತ್ತಿಯನ್ನು ಮಾಡಬೇಕು ಅಂತ ಹೇಳಿದಾಗ, ನಾವು ಸನ್ಯಾಸ ಧರ್ಮದಲ್ಲಿ ನಿರತರಾದವರು, ನಾವು ಪ್ರಜೋತ್ಪತ್ತಿಯನ್ನು ಮಾಡಲಿಕ್ಕಾಗುವುದಿಲ್ಲಲ್ಲ ಅಂತ ಅವರು ಪ್ರಾರ್ಥನೆ ಮಾಡಿದಾಗ ಬ್ರಹ್ಮದೇವರು ಸಿಟ್ಟಾಗಿ ಹುಬ್ಬು ಗಂಟು ಹಾಕಿದರು. ಆ ಹುಬ್ಬು ಗಂಟು ಹಾಕಿದಾಗ ಆ ಹುಬ್ಬಿನಿಂದ ಗಂಟಾಕಿದ ಹುಬ್ಬಿನಿಂದ ಹುಟ್ಟಿ ಬಂದವರೇ ರುದ್ರದೇವರು. ಆದ್ದರಿಂದ ಅವರು ಸಿಟ್ಟಿಗೆ ಅಭಿಮಾನಿಯಾದರು. ಅದಕ್ಕೆ ರುದ್ರದೇವರು ತುಂಬ ಸಿಟ್ಟೆ. ಅಷ್ಟೇ ಅಲ್ಲ, ಅವ್ರು ಹುಟ್ಟಿದ ಕೂಡಲೇ ಹತ್ತರು, ಹೆಸರಿಗಾಗಿ ಹತ್ತರು, ಹೆಂಡತಿಗಾಗಿ ಹತ್ತರು, ಸ್ಥಾನಕ್ಕಾಗಿ ಹತ್ತರು ಅಂತ ಅವರ ಕುರಿತು ಭಾಗದಲ್ಲಿ ಬರುತ್ತೆ. ಅಷ್ಟೇ ತಿಳಿದರೆ ಸಾಮಾನ್ಯ ಹೇಳೋದು ಹೀಗೆ, ಅಯ್ಯೋ ಈ ರುದ್ರದೇವರು ಒಂದು ಹೆಸರಿಗಾಗಿ ಹತ್ತರಯ್ಯ, ಹೆಂಡತಿಗಾಗಿ ಹತ್ತರು, ಸ್ಥಾನಕ್ಕಾಗಿ ಹತ್ತರು, ಯಾರೂ ಅಳಲಿಲ್ಲ ನೋಡಿ ಇಡೀ ಭಾಗವತದಲ್ಲಿ, ಇವರೊಬ್ಬರೇ ಒಂದು ವಿಶೇಷ. ಅದರಿಂದ ರೋದನಾಥ ರುದ್ರ ಬರೀ ಹತ್ತದ್ರಿಂದ ರುದ್ರದೇವರು ಅಂತ ಒಂದು ಚಟಾಕಿ ಅವರ ಮೇಲೆ ಹಾರಿಸಿ ಅಯ್ಯೋ ಅಂತ ಚೂರು ನಕ್ಕು ಬಿಟ್ಟರೆ ಸಾಕು ಅಂದ್ರು, ತಮಸ್ಸಿಗೆ ಹೋಗ್ಲಿಕ್ಕೆ ವಿಶೇಷ ಸಾಧನೆ ಆಗುತ್ತೆ. ಅಲ್ಲಿ ನೋಡಬೇಕಾಗಿದ್ದು ದೇವತೆಗಳಿಗೆ ಒಂದು ಹೆಸರಿದೆ, ಏನು ಜಾತಾಪರೋಕ್ಷಿಗಳು ಅಂತ. ಬರೆದ ಭಗವಂತನನ್ನ ಅವರು ಹುಟ್ಟಲ್ಲೇ ಹುಟ್ಟಿದ ಕೂಡಲೇ ಅವರು ಹುಟ್ಟು ಏನು ಬರುತ್ತೆ ದೇವತೆಗಳಿಗೆ, ಅಪರೋಕ್ಷ ಜ್ಞಾನ ಸಹಿತವಾಗಿ ಹುಟ್ಟುತ್ತಾರೆ. ನಂತರ ಬಿಂಬಾಪರೋಕ್ಷ ಪಡಿತಾರೆ, ಹೊರಗಿನ ಅಪರೋಕ್ಷ ಭಗವಂತನ ಅಪರೋಕ್ಷದಲ್ಲಿ ಅದು ಕಾಣುತ್ತಾರೆ ಅವರು ಮಹಾನುಭಾವರು. ಅಪರೋಕ್ಷ ಜ್ಞಾನ ಇರತಕ್ಕಂತಹ ಮಹಾನುಭಾವರಿಗೆ ಅಂದ್ರೆ ಹೊರಗಡೆ ಭಗವಂತನನ್ನ ಕಾಣುವಂತವರು ಹೇಗಿರ್ತಾರೆ ಅವರ ಲಕ್ಷಣವೂ ಹೇಳುತ್ತಾರೆ. ಮತ್ತೋ ಭವತಿ ಸ್ತಬ್ಧೋ ಭವತಿ ಆತ್ಮಾರಾಮೋ ಭವತಿ. ಭಗವಂತನನ್ನ ಹೊರಗೆ ಕಂಡ ಕೂಡಲೇ ಪ್ರಶಾಂತರಾಗ್ತಾರೆ, ಇನ್ನು ಒಳಗೆ ಕಂಡವರ ಗತಿ ಏನು ಅಂತ ಹೇಳಿದ್ರು. ಆ ರೀತಿಯಲ್ಲಿ ಪ್ರಶಾಂತರಾಗ್ತಾರೆ, ಯಾವ ಕಾಮನೆಗಳಿರಲ್ಲ, ಭಗವಂತನೇ ಬೇಕು ಅಂತ ಭಗವಂತನಲ್ಲೇ ರತರಾಗಿರ್ತಾರೆ. ಭಗವಂತನನ್ನ ಅಪರೋಕ್ಷದಿಂದ ಕಂಡಂತ ಭಕ್ತರು. ಹಾಗಾದರೆ ರುದ್ರದೇವರು ಹುಟ್ಟಿದ ಕೂಡಲೇ ಏನು ಚಿಕ್ಕ ಮಕ್ಕಳಾಗಿದ್ರ, ಒಂದ್ ದಿವಸ ಮಕ್ಕಳಂತ ಇಲ್ಲ, ಪೂರ್ಣ ಪರಿಣಿತರಾಗಿ ನಿಂತಿದ್ದಾರೆ. ವಿಶೇಷವಾಗಿ ಭಗವಂತನಲ್ಲಿ ಭಕ್ತಿ ಪುಟ್ಟಿದ್ದು ಬರ್ತಾ ಇದೆ. ಅಷ್ಟೇ ಅಲ್ಲದೆ ಅವರು ಭಗವಂತನ ಚಿಂತನ, ಭಗವಂತನ ದರ್ಶನ ಮಾಡತಕ್ಕಂಥ ಸಾಮರ್ಥ್ಯ ಇದೆ. ಅಪರೋಕ್ಷ ಜ್ಞಾನಿಗಳಾಗಿದ್ದಾರೆ ದಾಟೋಪರೋಕ್ಷಗಳು. ಅಂಥವರ ಸ್ಥಿತಿ ಏನಿರುತ್ತೆ ಅಂದರೆ ಒಂದು ಹೆಸರಿಗಾಗಿ ಅಳುತ್ತಾರೋ, ಒಂದು ಹೆಂಡತಿಗಾಗಿ ಅಳುವ ಸ್ಥಿತಿ ಇರುತ್ತೋ ಭಗವಂತನನ್ನೇ ಕಂಡವರಿಗೆ, ನಂತರ ಒಂದು ಸ್ಥಾನಕ್ಕಾಗಿ ಒಂದು ಮನೆ ಮಠ ಕಟ್ಕೋಬೇಕು ಅಂತ ಅಳುತ್ತಾರೋ, ಆದರೆ ಅತ್ತಿದ್ದಾರೆ. ಹಾಗಾದರೆ ಅದೇನೋ ಅರ್ಥ ಇರಬೇಕಲ್ಲ, ಅದನ್ನು ಹೇಳ್ತಾರೆ. ಹಾಗಾದರೆ ಯಾಕೆ ಹೆಸರಿಗಾಗಿ ಅತ್ತದ್ದು ಅಂದ್ರೆ ಇಲ್ಲಿ ನಾಮಕರಣ ಅಂದ್ರೆ ಅರ್ಥ ಏನು ಗೊತ್ತು? ನಮಗೆ ಹೆಸರಿಡಲ್ಲ ಯಾರು ಕೂಡ, ಶಾಸ್ತ್ರದಲ್ಲಿ ನಮಗೆ ಹೆಸರಿಡಬೇಕು ಅಂತ ಹೇಳಲಿಲ್ಲ. ನಾಮಕರಣ ಅಂದ್ರೆ ಆ ಜೀವಿಯ ಒಳಗಿರುವ ಭಗವಂತನಿಗೆ ಇಡುವ ಹೆಸರದು. ಅದಕ್ಕೆ ತದ್ರೂಪ ತನ್ನಾಮಕನಾಗಿಪ್ಪ ಅಂತ ಹೇಳ್ತಾರೆ. ಆಯಾ ಜೀವಿಯಲ್ಲಿ ಆಯಾ ಹೆಸರಿಟ್ಟುಕೊಂಡು ಭಗವಂತನಿರ್ತಾನೆ. ಯಾಕ ಹೆಸರು ದೇವನಿಗೆ ಇಡುವ ಕಾರ್ಯಕ್ರಮ, ಹೆಸರಿಡೋ ಕಾರ್ಯಕ್ರಮ? ಅದಕ್ಕೆ ಜ್ಞಾನಿಗಳಾದವರು ತಮ್ಮ ಮನೆಯಲ್ಲಿ ಮಕ್ಕಳು ಹುಟ್ಟಿ ಬಂದರೆ ಆ ಮಕ್ಕಳು ಅಂದ್ರೆ ಜೀವಿ ಹುಟ್ಟಿದ್ದಕ್ಕೆ ಸಂತೋಷ ಪಡಲ್ಲ, ಜೊತೆಗೆ ಸಂಕರ್ಷಣ ನಾಮಕ ಭಗವಂತ ಬಂದ ಅಂತ ಆ ಭಗವಂತನ ರೂಪ ಬಂದದ್ದಕ್ಕೆ ಉತ್ಸವ ಮಾಡುತ್ತಾರಂತೆ. ಅಜ್ಞಾನ ಮಾತ್ರ ಜೀವ ಹುಟ್ಟಿದ್ದಾರೆ ನಮ್ಮನೆಗೆ ಒಬ್ಬ ಬಂದ ಅಂತ ಸಂತೋಷ ಪಡ್ತಾರಂತೆ. ಇದನ್ನ ಷೋಡಶಿಕಾರರು ಚೆನ್ನಾಗಿ ಹೇಳ್ತಾರೆ, ಅರಣ್ಯಕಾಚಾರ್ಯರು. ಹಾಗೆ ಜ್ಞಾನಿಗಳಾದವರು ನಾಮಕರಣಾದಿಗಳನ್ನು ಮಾಡಿದರೆ ಆ ಒಳಗಿರುವ ಭಗವಂತನಿಗೆ ಹೆಸರಿಟ್ಟು ಆನಂದ ಪಡ್ತಾರಂತೆ. ಅದಕ್ಕೆ ಆ ನಾಮಕರಣ ಉತ್ಸವ ಹೊರಟದ್ದು. ಯಾಕ ನಾಮಕರಣ ಅಂದರೆ ಆ ಭಗವಂತನಿಗೆ, ಆ ಜೀವಿಯೊಳಗಿರುವ ಭಗವಂತನಿಗೆ ಆ ಜನ್ಮದಲ್ಲಿ ಆ ಶರೀರ ಹೊತ್ತುಕೊಂಡು ಬಂದಾಗ ಅವನಿಗಿಟ್ಟ ಹೆಸರದು. ಆ ಹೆಸರಿನಿಂದ ಅಲ್ಲಿ ಕರೀತಾ ಬಂದರೆ ಒಳಗಿರುವ ಭಗವಂತನ ಗುಣವನ್ನು ಸೂಚಿಸುತ್ತೆ ಆ ಹೆಸರು. ಒಳಗಿರುವ ದೇವರಿಗೊಂದು ಹೆಸರು ಇಡ್ತಾರೆ, ಶ್ರೀನಿವಾಸನೋ ಕೃಷ್ಣನೋ ಇನ್ನೇನೋ ಇಡ್ತಾರೆ. ಆ ಇಟ್ಟಾಗ ಶ್ರೀನಿವಾಸ ಅಂದರು, ಕೃಷ್ಣ ಅಂದರು, ಏನೇನು ಅರ್ಥಗಳಿವೆ, ಏನೇನು ಗುಣಗಳಿವೆ, ಆ ಗುಣದಿಂದ ದೇವರನ್ನು ಕರೆದಂತಾಗುತ್ತೆ. ಅಂದರೆ ಆ ಜೀವಿ ಒಳಗಿರುವ ಬಿಂಬಮೂರ್ತಿಯನ್ನ ಆ ಗುಣದಿಂದ ಕರೆದಂತಾಗುತ್ತೆ, ಆ ಹೆಸರಿಂದ ಕರೆದರೆ. ಅವಾಗೆ ಆ ಒಳಗಿರುವ ಭಗವಂತ ಆ ಜೀವಿಯಲ್ಲಿ ಅಂಥ ಗುಣವನ್ನ ಪ್ರಕಟ ಮಾಡತಾ ಹೋಗ್ತಾರೆ, ಪ್ರೊವೈಡೆಡ್ ಆ ರೀತಿ ಕರೆದರೆ, ಒಳಗಿರುವ ದೇವರ ದೃಷ್ಟಿಯಲ್ಲಿ ಕರೆದರೆ. ಆ ಹೆಸರಲ್ಲಿ ಇಂಥ ಗುಣ ಇದೆ, ಇದರಿಂದ ದೇವರನ್ನ ಕರೆದರೆ ಇಂಥ ಗುಣವನ್ನ ಆ ಜೀವಿಯಲ್ಲಿ ಪ್ರಕಟ ಮಾಡುತ್ತಾರೆ ಎಂದು ತಿಳ್ಕೊಂಡು ಯಾರು ಕರೀತಾರೋ ಅಂಥವರ ಮಕ್ಕಳಲ್ಲಿ ಆ ಭಗವಂತ ಆ ಹೆಸರಿಗೆ ತಕ್ಕಂತಹ ಗುಣವನ್ನ ಅಲ್ಲಿ ವಿಶೇಷವಾಗಿ ಪ್ರಕಟ ಮಾಡುತ್ತಾನೆ. ಇದು ನಾಮಕರಣದ ರಹಸ್ಯ. ಹಾಗೆ ಆ ವ್ಯಕ್ತಿ ದೊಡ್ಡವನಾದ ಮೇಲೆ ಅವರಿಗೂ ತಿಳಿಸಿಕೊಡುತ್ತಾರೆ, ನಿನಗೆ ನಾಮಕರಣ ಅಂದ್ರೆ ನಿನ್ನೊಳಗಿರುವ ದೇವರಿಗೆ ನಾಮಕರಣ ಮಾಡಿದೆ. ಯಾರು ಯಾರು ನಿನ್ನನ್ನು ನೋಡಿ ಆ ಹೆಸರನ್ನ ಕರೆಯುತ್ತಾರೋ ಆಗ ನೀನು ಹೀಗೆ ಚಿಂತನೆ ಮಾಡಬೇಕು, ಈ ಹೆಸರು ನನ್ನದಲ್ಲ, ನನ್ನ ಒಳಗಿರತಕ್ಕಂತಹ ಭಗವಂತನದ್ದು, ಇದರಲ್ಲಿ ಇಂತಹ ಗುಣ ಇದೆ, ಕೃಷ್ಣ ಅಂತ ಕರಶತಿ ಇತಿ ಕೃಷ್ಣ ಅಂದರೆ ಪಾಪಗಳನ್ನ ಸೆಡೆದು ನಾಶನ ಮಾಡುವವ, ಇದು ಕೃಷ್ಣ ಶಬ್ದಕ್ಕರ್ಥ ಒಂದರ್ಥ. ಅಂಥ ಅರ್ಥವನ್ನ ಯಾರಾದರೂ ಕೂಗಿ ಕರೆದಾಗ ಕೃಷ್ಣ ಅಂತ ಹೆಸರಿರುವ ವ್ಯಕ್ತಿ ಇದು ನನ್ನಲ್ಲ ಕರೆದದ್ದು, ನನ್ನ ಒಳಗಿರೋ ಸ್ವಾಮಿಯ ವಿಶೇಷವಾದ ಹೆಸರು ಅಂತ ಯಾರು ಚಿಂತನೆ ಮಾಡುತ್ತಾರೋ ಅಂಥವರಿಗೆ ವಿಶೇಷವಾಗಿ ಭಗವಂತ ಯಾವ ಗುಣ ಚಿಂತನೆ ಮಾಡಿದರೆ ಅಂಥದ್ದೇ ಗುಣ ಅವರಲ್ಲಿ ಪ್ರಕಟ ಮಾಡುತ್ತಾನೆ. ಇದು ಹಾಗಾದರೆ ಆ ಹೆಸರಿನಲ್ಲಿ ದೊಡ್ಡವರು ಏನೇನು ಗುಣಗಳನ್ನು ಉದ್ದೇಶ ಮಾಡಿಕೊಂಡು ಈ ಜೀವಿ ಹುಟ್ಟಿದ್ದಾನೆ, ಈ ಜೀವಿಗೆ ಈ ಜನ್ಮದಲ್ಲಿ ಇಂಥ ಸಾಧನೆ ಆಗಲಿ ಅಂತ ದೊಡ್ಡವರು ಚಿಂತನೆ ಮಾಡಿ ಆ ಹುಡುಗನ ಸಾಧನೆಗೆ ಅನುಗುಣವಾದಂಥ ಆ ಭಗವಂತನ ಗುಣವನ್ನು ಚಿಂತನೆ ಮಾಡುತ್ತಾ ಆ ಹೆಸರನ್ನು ಇಟ್ಟರೆ ಈ ಕರೆಯೋರು ಕೂಡ ಅದೇ ರೀತಿಯಾಗಿ ತಿಳ್ಕೊಂಡು ಆ ಹುಡುಗನ ಅಥವಾ ಹುಡುಗಿಯ ಒಳಗಿರತಕ್ಕಂಥ ಭಗವಂತನ ಕರೀತಾ ಇದ್ದೇವೆ, ಅದರಿಂದ ಅವರು ವೃದ್ಧಿ ಆಗ್ತಾರೆ ಅಂತ ತಿಳ್ಕೊಂಡು ಕರೆದರೆ ಆ ವ್ಯಕ್ತಿ ಬೇಗ 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 ಆ ಗುಣಗಳನ್ನು ಪಡ್ಕೊಂಡು ಸಂತೋಷವಾಗಿರ್ತಾನೆ. ಇದು ನಾಮಕರಣದ ರಹಸ್ಯ. ಹಾಗಾದರೆ ರುದ್ರದೇವರು ಹೆಸರಿಡುವಂತೆ ಯಾಕತ್ತದ್ದು ಅಂದರೆ ನನಗೆ ಈ ಜನ್ಮದಲ್ಲಿ ವಿಶೇಷವಾದ ಭಗವಂತನ ಉಪಾಸನೆ ಮಾಡಬೇಕು, ಆ ಉಪಾಸನೆ ಮಾಡಬೇಕಾದರೆ ಯಾವ ಗುಣದಿಂದ ಉಪಾಸನೆ ಮಾಡಬೇಕೋ ಅಂತ ಗುಣವನ್ನು ಸೂಚಿಸುವ ಹೆಸರು ನನ್ನ ಒಳಗಿರುವ ದೇವರಿಗಿಡಿ ಅಂದ್ರೆ ಅದು ದೇವರ ಹೆಸರು ಅಂದ್ರೆ ನಾಮ ಮಂತ್ರ ಅಂತರ್ಥ. ಕೇಶವ ದೇವರ ಹೆಸರು, ಅದೊಂದು ನಮಗೆ ಮಂತ್ರ. ಕೇಶವಾಯ ಸ್ವಾಹ, ಕೇಶವಾಯ ನಮಃ. ಯಾವ ರೀತಿಯಲ್ಲಿ ಅದೊಂದು ಮಂತ್ರ ಆಯಿತು, ದೇವರ ಹೆಸರು. ಹಾಗೆ ನನ್ನೊಳಗಿರುವ ದೇವರಿಗೆ ಒಂದು ಹೆಸರಿಡಿ, ಆ ಹೆಸರೆಂಬ ಮಂತ್ರದಿಂದ ದೇವರನ್ನು ಉಪಾಸನೆ ಮಾಡಿದರೆ ನನಗೆ ಈ ಜನ್ಮದಲ್ಲಿ ಏನೇನು ವಿಶೇಷ ಗುಣಗಳು ಪ್ರಕಟ ಆಗಬೇಕೋ ಆಗುತ್ತೆ, ಆ ದಯಾ ಮಾಡಿ ಅಂತ ಬ್ರಹ್ಮದೇವರಲ್ಲಿ ರುದ್ರದೇವರು ಕೇಳಿದ್ದು. ಆ ಅಳುವುದರಲ್ಲಿ ವಿಶೇಷವಾಗಿರತಕ್ಕಂಥ ರಹಸ್ಯ. ಇನ್ನ ಹೆಂಡತಿ ಬೇಕು ಅಂತತ್ರಲ್ಲ, ಹೆಂಡತಿ ಬೇಕು ಅಂತ ಯಾಕತ್ರು ಅಂದ್ರೆ ಇವರೆಂಥವರು ಪರಮ ವೈರಾಗ್ಯಶಾಲಿಗಳು. ಉಮಾದೇವಿ ಆಕೆಯೂ ಅಂಥ ವೈರಾಗ್ಯಶಾಲಿಯೇ. ಏನು ತಿನ್ನದೆ ಹುಟ್ಟಿದಾಗ್ಲಿಂದ ತಪಸ್ಸು ಮಾಡುತ್ತಾ ಇದ್ದರೆ ಉಮಾದೇವಿಯ ತಾಯಿಗೆ ಮನಸ್ಸು ನೋವಾಗಿ, ಅಮ್ಮ ನೀನು ಹೀಗೆ ಏನು ತಿನ್ನದೆ ತಪಸ್ಸು ಮಾಡ್ತಾ ಇದೀಯ, ಹೀಗೆ ಮಾಡಬೇಡ, ಊ ಉಪವಾಸ ಮಾಡಬೇಡ ಅಂತ ಹೇಳಿದ್ದಕ್ಕೆ ಆ ಹೆಸರೇ ಉಮಾ ಅಂತಾಯಿತು. ಜಗತ್ತಿನ ಪಶುಪಕ್ಷಾದಿಗಳು ಪ್ರಾಣಿಗಳು ಎಲ್ಲವೂ ಕೂಡ ಬೆಚ್ಚಿ ಬಿದ್ದು ನೋಡುವಂತಹ ಅದ್ಭುತ ಸೌಂದರ್ಯ ಆ ತಾಯಿದು. ಆಕೆ ಅಂದುಕೊಂಡ್ಲಂತೆ, ನನ್ನ ಸೌಂದರ್ಯ ನೋಡಿ ಯಾವ ವ್ಯಕ್ತಿ ಕರಗುವುದಿಲ್ಲವೋ, ಚೂರು ಚಾಂಚಲ್ಯ ಬರುವುದಿಲ್ಲವೋ, ಅಂಥ ವ್ಯಕ್ತಿ ನನ್ನ ಗಂಡ ಆಗಬೇಕು ಅಂದುಕೊಂಡು ಬಂದವರೇ ರುದ್ರದೇವರು. ಅಂಥ ರುದ್ರದೇವರು ಪರಮ ವೈರಾಗ್ಯ ಮೂರ್ತಿಗಳು. ಅವರು ಹೆಂಡತಿ ಬೇಕು ಅಂತ ಅಳುವುದೇ ಅತ್ತಿದ್ದಾರಲ್ಲ. ಅಂದರೆ ಹೆಂಡತಿ ಶಬ್ದಕ್ಕರ್ಥ ಹೇಳುತ್ತಾರೆ, ತಸ್ಯೈವಂ ವಿದುಷೋ ಯಜ್ಞಸ್ಯಾತ್ಮ ಯಜಮಾನಃ ಶ್ರದ್ಧಾ ಪತ್ನಿ. ಬದುಕೇ ದೊಡ್ಡ ಯಜ್ಞ, ಈ ಬದುಕಿಗೆ ಯಜಮಾನ ಜೀವ, ಯಜಮಾನನ ಹೆಂಡತಿ ಯಾರಯ್ಯ ಅಂದ್ರೆ ಶ್ರದ್ಧೆಯೇ ಅವನ ಹೆಂಡತಿ ಅಂತ ಹೇಳುತ್ತಾರೆ. ಹಾಗಾದರೆ ರುದ್ರದೇವರ ತದ್ದು ನನ್ನ ಒಳಗಿರತಕ್ಕಂಥ ಭಗವಂತನಿಗೆ ನಾಮಕರಣ ಮಾಡಿ ಅವನನ್ನ ಯಾವ ರೀತಿ ಉಪಾಸನೆ ಮಾಡಬೇಕೋ ತಿಳಿಸಿಕೊಡಿ ಅಂತ ಒಂದು ರೀತಿ ಅತ್ತದ್ದಾದರೆ, ಅವನ ಉಪಾಸನೆ ಮಾಡಲಿಕ್ಕೆ ನನಗೆ ವಿಶೇಷವಾದಂಥ ಶ್ರದ್ಧೆ ಬೇಕು, ಅದನ್ನ ಕೊಡಿ ಅಂತತ್ರು. ಶ್ರದ್ಧೆಯೇ ಹೆಂಡತಿ, ಆ ಹೆಂಡತಿಯನ್ನ ಕೊಡಿ ಅಂತತ್ರು. ಇಷ್ಟು ಆದ ಮೇಲೆ ಭಗವಂತನ ಹೇಗೆ ಉಪಾಸನೆ ಮಾಡಬೇಕು ಅಂದ್ರೆ, ಮನಸ್ಸನ್ನು ಪೂರ್ಣವಾಗಿ ದೇವರಲ್ಲಿಟ್ಟು ಚಿಂತನೆ ಮಾಡಿ ಅಂದ್ರು ರುದ್ರದೇವರು, ಬ್ರಹ್ಮದೇವರು. ಅದಕ್ಕೆ ರುದ್ರದೇವರು ಇಡೀ ಮನಸ್ಸನ್ನು, ಮನಸ್ಸಿನಿಂದ ಆಗುವ ಸಕಲ ವ್ಯಾಪಾರಗಳನ್ನ ಭಗವಂತನಲ್ಲಿ ಚಿಂತನೆ ಮಾಡುತ್ತಾ, ಐಕ್ಯ ಚಿಂತನೆ ಮಾಡುತ್ತಾ, ಅಲ್ಲಲ್ಲಿ ಹುಟ್ಟಿದ ಭಗವದ್ ರೂಪಗಳನ್ನ ಭಗವಂತನಲ್ಲಿ ಬಿಂಬನಿಗೆ ಸಮರ್ಪಣೆ ಮಾಡುತ್ತಾ ಚಿಂತನೆ ಮಾಡಿದ್ದಕ್ಕೆ ಅವರು ಮನೋಭಿಮಾನಿಗಳಾದರು. ಅದನ್ನೇ ಸ್ಥಾನ ಅಂದರು. ಅಂದರೆ ಎಲ್ಲರ ಮನಸ್ಸಿನಲ್ಲಿ ತಾವಿದ್ದುಕೊಂಡು ಅಲ್ಲಲ್ಲಿರತಕ್ಕಂತಹ ಭಗವಂತನ ಪೂಜಾ ಎಂದು ತಿಳಿದು ಅವರವರಿಗೆ ಆಯಾ ಆಲೋಚನೆಗಳನ್ನ ಆಯಾ ಕಾಲದಲ್ಲಿ ಕೊಡುವುದೇ ಮನಸ್ಸಲ್ಲಿ ನಿಂತು ದೇವರಿಗೆ ಮಾಡುವ ಪೂಜಾ. ಈ ಪೂಜೆಯನ್ನ ಮಾಡಲಿಕ್ಕೆ ಒಂದು ಸ್ಥಾನ ಬೇಕಲ್ಲ ಅಂತತ್ರು. ಈಗ ಹೇಳಿ, ರುದ್ರದೇವರು ಅತ್ತದ್ದು ಒಳ್ಳೆದೋ ಅಥವಾ ನಮ್ಮಂತೆ ಅತ್ತವರು? ಇಂಥ ಒಳ ಅರ್ಥಗಳೆಲ್ಲ ಇರುವಾಗ ರುದ್ರದೇವರ ಕುರಿತು ಅಯ್ಯೋ ರುದ್ರದೇವರು ಹತ್ರ ನಮಗಿಂತ ಕನ ಕಷ್ಟ ಅಂತ ತಿಳ್ಕೊಂಡ್ರೆ ನಾವು ಭಾಗವತ ಕೇಳಿ ಎಲ್ಲಿಗೆ ಹೋಗ್ತೇವೆ? ತಮಸ್ಸಿಗೆ ಸೀದಾ ಹೋಗ್ತೇವೆ. ಯಾಕೆ? ಪರಮ ಭಗವದ್ ಭಕ್ತರಾಗಿರ್ತಕ್ಕಂಥ ರುದ್ರದೇವರ ಕುರಿತೇ ಹೀ ಆಳಿಸಿ ಮಾತಾಡಿದ್ದರಿಂದ, ಹೀ ಆಳಿಸಿ ವಿಶೇಷವಾಗಿ ಅವರನ್ನ ನೋಡಿದ್ದರಿಂದ, ಹೇಳಿದವರು ಕೇಳಿದವರು ಇಬ್ಬರು ಕೂಡ ತಮಸ್ಸಿಗೆ ಹೋಗುವುದು ಖಚಿತ ಅಂತ ಹೇಳ್ತಾರೆ. ಹಾಗಾದರೆ ಅದು ಯಾವಾಗ ನಿವಾರಣೆ ಆಗುತ್ತೆ? ಆ ರಹಸ್ಯ ಗೊತ್ತಾದಾಗ. ಅದನ್ನೇ ಕೇಳ್ತಾ ಇದ್ದಾರೆ, ತಾಯಿ ಇಂಥ ರಹಸ್ಯಗಳು ತಿಳಿಸಿಕೊಡು, ಇಲ್ಲದಿದ್ರೆ ತಪ್ಪಾಗಿ ತಿಳುವಳಿಕೆ ನಮಗೆ ಬಂದು ಬಿಡುತ್ತೆ, ಆದ ಕಾರಣ ಇಂಥ ಅನರ್ಥಗಳನ್ನು ತಪ್ಪಿಸಮ್ಮ ಅಂತ ಪ್ರಾರ್ಥನೆ ಮಾಡುತ್ತಾರೆ. ಆದ್ದರಿಂದ ಭಾಗವತ, ಭಾರತ, ಪುರಾಣ ರಹಸ್ಯ ತತ್ವಗಳು ಅರುಪು ಕರುಣದಲ್ಲಿ. ನಮ್ಮೇಲೆ ಕರುಣೆಯಿಂದ ಗುರುಗಳಲ್ಲಿ ನೀವೇ ನಿಂತು ನಮಗೆ ತಿಳಿಯುವಂತೆ ಮಾಡಬೇಕು ತಾಯಿ ಅಂತ ಭಾರತೀಯ ದೇವಿಯರನ್ನ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ನಮ್ಮ ಜಗನ್ನಾಥದಾಸರು. ಆಕೆ ಅನುಗ್ರಹ ಇಲ್ಲದಿದ್ದರೆ ಭಾಗವತವೂ ಅರ್ಥ ಆಗಲ್ಲ, ಭಾರತವೂ ಅರ್ಥ ಆಗಲ್ಲ, ಅಪಾರ್ಥವೇ ಆಗಿಬಿಡುತ್ತೆ. ಆದ್ದರಿಂದ ಆಕೆಯ ಅನುಗ್ರಹ ಬೇಕು ಎಂಬುದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಎಲ್ಲ ವೇದಗಳನ್ನ ವಿಭಾಗ ಮಾಡಿದ್ದು, ಪುರಾಣಗಳ ರಚನೆ ಮಾಡಿದ್ದು, ಬ್ರಹ್ಮಸೂತ್ರಗಳ ರಚನೆ ಮಾಡಿ ವಿಶೇಷವಾಗಿರತಕ್ಕಂಥ ಜ್ಞಾನವನ್ನು ಕೊಡುವುದಲ್ಲದೆ ಅದಕ್ಕೆ ಭಾಷ್ಯ ಬರೆದ ಮಧ್ವರಾಯರಲ್ಲೂ ನಿಂತು ಭಾಷ್ಯ ಬರೆಯುವಂತೆ ಮಾಡಿ ಮಧ್ವರಾಯರೊಳಗೆ ನಿಂತು ಭಾಷ್ಯ ತಾನೇ ಬರೆದು ಟಿಪ್ಪಣಿಕಾರರಲ್ಲೂ ಟೀಕಾರಾಯರಲ್ಲೂ ಟಿಪ್ಪಣಿಕಾರರಲ್ಲೂ ತಾನೇ ನಿಂತು ಅವರಿಂದೆಲ್ಲ ಟೀಕೆಯನ್ನ ಟಿಪ್ಪಣಿಗಳನ್ನ ಬರೆಸಿ ಒಟ್ಟಾರೆ ಮೂಲ ಗ್ರಂಥ ಬರೆದವರು ಟೀಕಾ ಟಿಪ್ಪಣಿ ಬರೆದವರು ಅಂತ ಅವರವರಿಗೆ ಹೆಸರು ಕೊಟ್ಟಂತ ವೇದವ್ಯಾಸರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಇಲ್ಲಿ ಟಿಪ್ಪಣಿಕಾರರಿಗೆ ನಮಸ್ಕಾರ ಅಂದ್ರೆ ಅವರೊಳಗಿರೋ ವೇದವ್ಯಾಸರಿಗೆ, ಟೀಕಾರಾಯರಿಗೆ ನಮಸ್ಕಾರ ಅಂದ್ರೆ ಅವರಲ್ಲಿ ನಿಂತು ಟೀಕೆ ಬರೆಸಿದ ವೇದವ್ಯಾಸರಿಗೆ ನಮಸ್ಕಾರ, ಮಧ್ವರಾಯರಿಗೆ ನಮಸ್ಕಾರ ಅಂದ್ರೆ ಅವರಲ್ಲಿ ನಿಂತು ಅಪರೂಪವಾದ ಭಾಷ್ಯಗಳನ್ನು ರಚನೆ ಮಾಡಿಸಿದ ವೇದವ್ಯಾಸರಿಗೆ ನಮಸ್ಕಾರ. ಅದರಿಂದ ಎಲ್ಲೆಲ್ಲಿ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ, ಆ ರೀತಿಯಲ್ಲಿ ಪ್ರತಿಯೊಬ್ಬರಲ್ಲಿ ಈ ಜಗತ್ತಿನಲ್ಲಿ ವಾಂಗ್ಮಯ ಅಂತ ಏನೇನು ಬರ್ತಾ ಇದೆ, ಯಾರ್ಯಾರ ಬಾಯಿಂದ ಬರ್ತಾ ಇದೆ, ಎಲ್ಲ ಅಪರೂಪವಾಗಿದೆ ಅಂತ ನಾವು ಚಪ್ಪಾಳೆ ತಡತೀವಲ್ಲ, ಅವರೆಲ್ಲರನ್ನ ಕೇಳಿದಾಗ ಇದೆಲ್ಲ ಇಂಥ ಅಪರೂಪವಾಗಿರತಕ್ಕಂಥ ವಾಕ್ಶಕ್ತಿ ವಾಂಗ್ಮಯ ಎಲ್ಲಿಂದ ಬಂತಯ್ಯ ಅಂದರೆ ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ, ವೇದವ್ಯಾಸರ ಉಚ್ಚಿಷ್ಟವಯ್ಯ ಅವರು ಕೊಟ್ಟ ಭಿಕ್ಷೆ, ಅವರೇ ಎಲ್ಲರಲ್ಲಿ ನಿಂತು ತಾವು ಬ್ರಹ್ಮಸೂತ್ರಗಳನ್ನ ಪುರಾಣಗಳನ್ನ ಎಲ್ಲ ರಚನೆ ಮಾಡಿ ಒಂದು ರೂಪದಿಂದ ನಿಂತಿದ್ದಾರೆ, ಇನ್ನೊಂದು ರೂಪದಿಂದ ಭಾಷ್ಯಕಾರರಲ್ಲಿ, ಟೀಕಾಕಾರರಲ್ಲಿ, ಟಿಪ್ಪಣಿಕಾರರಲ್ಲಿ ತಾವೇ ನಿಂತು ಅವರವರ ಯೋಗ್ಯತಾನುಸಾರವಾಗಿ ತಾವು ಬರೆದಂತಹ ಒಂದೊಂದು ಪದಕ್ಕೆ ಅರ್ಥಗಳನ್ನು ತಾವೇ ಸ್ಫೂರ್ತಿಯಾಗುವಂತೆ, ಸ್ಫೂರಣೆ ಆಗುವಂತೆ ಮಾಡಿ ಸ್ಫೂರ್ತಿದಾಯಕರಾಗಿ ಅವರಲ್ಲಿ ನಿಂತು ಆಯಾ ಹೆಸರಿನಿಂದ ಎಲ್ಲ ಟಿಪ್ಪಣಿಗಳನ್ನ, ಟೀಕೆಗಳನ್ನ, ಭಾಷ್ಯವನ್ನ ಬರೆದಂಥವರು ಯಾರು ಅಂದರೆ ಎಲ್ಲರೂ ಹೇಳುವುದು ಒಂದೇ, ಆ ಸ್ವಾಮಿಯೇ, ಅವನೇ ವೇದವ್ಯಾಸ ನಾಮಕನಾಗಿ ಭಗವಂತ ನಿಂತಿದ್ದಾನೆ. ಅಂಥ ವೇದವ್ಯಾಸರ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಆ ವೇದವ್ಯಾಸರೇ ಸಕಲ ಗುರುಗಳಲ್ಲಿ ನಿಂತು ಗುರುನಾಮಕನಾಗಿ ನಮಗೆ ಉಪದೇಶ ಕೊಡುವಂಥವ, ಅವನೇ ಆಯಾ ಅಧಿಷ್ಠಾನಗಳಾದಂಥ ಗುರುಗಳಲ್ಲಿ ಭಕ್ತಿ ಕೊಟ್ಟು ಗುರುಗಳ ಕರುಣೆಯನ್ನೂ ನಮಗೆ ಸಿಗುವಂತೆ ಮಾಡುವವ, ಅವರ ಮೂಲಕ ತನ್ನ ಕರುಣೆಯನ್ನು ಸಿಗುವಂತೆ ಮಾಡುವವ. ಆದ್ದರಿಂದ ವೇದವ್ಯಾಸರ ಪೂರ್ಣಾನುಗ್ರಹ ಇದ್ದರೆ ಹೊರತು ನಮಗೆ ಒಂದು ಜ್ಞಾನದ ತುಂಡಾದರೂ ಬರಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ಹೇಳುತ್ತಾರೆ, ವೇದಪೀಠ ವಿರಿಂಚಿ ಭವ ಶಕ್ರಾದಿಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಬಾದರಾಯಣ ಪಾಹಿ ಸತ್ರಾಣ, ಸಜ್ಜನರಿಗೆ ಸತಾಂ ತ್ರಾಣ ಸತ್ರಾಣ, ಸಜ್ಜನಾನ ಸಜ್ಜನರಿಗೆ ರಕ್ಷಕ ಅಂದರು. ಅಂದರೆ ಸತ್ವಗುಣ ಪ್ರಧಾನರಾದ ವಾಯುದೇವರೇ ಮೊದಲಾದ ಬ್ರಹ್ಮಾದಿ ಸಕಲ ದೇವತೆಗಳಿಗೂ ಮತ್ತು ಎಲ್ಲ ಮನುಷ್ಯರಲ್ಲಿ ಸಜ್ಜನರಿಗೂ ಎಲ್ಲರಿಗೂ ಕೂಡ ರಕ್ಷಕರಾದವರು ವೇದವ್ಯಾಸರು. ಸತ್ರಾಣ ಅಂತ ಹೇಳೋದರಲ್ಲೇ ಇಡೀ ಭಾರತವನ್ನು ತಿಳಿಸಿಕೊಡುತ್ತಾರೆ. ಭಾರತದಲ್ಲಿ ಎಲ್ಲೆಲ್ಲಿ ಪಾಂಡವರು ಕಷ್ಟದಿಂದ ಅಪಾಂತ ಆ ಸ್ಥಿತಿಯನ್ನ ಕಳ್ಕೊಂಡು ಬರ್ತಾ ಇರ್ತಾರೋ, ಕಷ್ಟದಲ್ಲಿ ಇರ್ತಾರೋ, ಅಂಥ ಕಾಲಕ್ಕೆ ಅವರು ಕರೆಯದೇನೆ ಪ್ರತ್ಯಕ್ಷ ಆಗಿ ಅಲ್ಲಲ್ಲೇ ಅವರಿಗೆ ಮಾರ್ಗದರ್ಶನ ಮಾಡಿದ ರೂಪ ವೇದವ್ಯಾಸ ರೂಪ. ಅವರು ಲಾಕ್ಷಾಗೃಹದಲ್ಲಿದ್ದಾಗಲು, ಅರಣ್ಯವಾಸದಲ್ಲಿದ್ದಾಗಲು, ಎಲ್ಲಾ ಕಡೆ ಕೂಡ ಅವರಿಗೆ ಆಯಾ ಕಾಲದಲ್ಲಿ ತಾವು ದರ್ಶನ ಕೊಟ್ಟು ಅವರಿಗೆ ಮಾರ್ಗದರ್ಶನ ಮಾಡಿದ ರೂಪ ವೇದವ್ಯಾಸ ರೂಪ. ಲಾಕ್ಷಾಗೃಹದಲ್ಲಿ ಅರಗಿನ ಮನೆಯಲ್ಲಿ ದುರ್ಯೋಧನ ಸುಟ್ಟು ಬಿಡಲಿಕ್ಕೆ ನೋಡಿದರೆ ವಿದುರನ ಮೂಲಕ ಹೇಳಿಸಿದ್ದೇ ವೇದವ್ಯಾಸರು. ನಂತರ ಅರಗಿನ ಮನೆಯಿಂದ ಅದನ್ನು ಸುಟ್ಟು ಭೀಮಸೇನ ದೇವರು ಕರೆಕೊಂಡು ಬಂದು ಸುರಂಗ ಮಾರ್ಗದಿಂದ ಅರಣ್ಯದಲ್ಲಿ ಬರುತ್ತಾರೆ. ಸುರಂಗ ಮಾರ್ಗ ದಾಟಿಕೊಂಡು ಅರಣ್ಯಕ್ಕೆ ಬಂದರೆ ಅಲ್ಲಿ ನೋಡುತ್ತಾರೆ ಎಲ್ಲಾ ಕಡೆ ಕೀಕಾರಣ್ಯ, ಕಣ್ಣು ಚುಚ್ಚಿಕೊಂಡ್ರೂ ಕೂಡ ಚೂರು ಕಾಣುವುದಿಲ್ಲ, ಅಷ್ಟು ಗಿಡಗಳು ಬೆಳೆದವೆ, ಎಲ್ಲ ಬೆಳಕು ಬರ್ತಾ ಇಲ್ಲ, ರಾಶಿ ರಾಶಿ ಎಲೆಗಳು ಬಿದ್ದಿವೆ ಬೆಟ್ಟದಂತೆ, ಯಾರು ಬಳಿಯೋ ನಾಥ ಆ ಅರಣ್ಯದಲ್ಲಿ, ಎಲ್ಲಿ ಶಬ್ದ ಹೆಜ್ಜೆ ಹಾಕಿದ್ರು ಎಲೆಗಳ ಶಬ್ದ, ಅಂಥ ಎಲೆಗಳ ರಾಶಿ ಮಧ್ಯೆ ಬಂದು ಕೂತಿದ್ದಾರೆ ಇವರು. ಕಣ್ಣು ಕಾಣತಾ ಇಲ್ಲ, ಯಾವ ದಿಕ್ಕಿಗೆ ಹೋಗಬೇಕು ಅಂತ ಗೊತ್ತಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಕೂತಿರುವಾಗ ಪ್ರತ್ಯಕ್ಷವಾದದ್ದೇ ಬೆಳಕು. ಯಾರು ವೇದವ್ಯಾಸರೇ ಬಂದರು, ಬಂದು ಈ ಕಡೆ ಹೋಗಿ ಅಂತ ಅವರಿಗೆ ದಿಕ್ ಪ್ರದರ್ಶನ ಮಾಡಿ ಅವರನ್ನ ಹೊರಗೆ ಕರೆಕೊಂಡು ಬಂದು ಬಿಟ್ಟಂತಹ ವ್ಯಕ್ತಿ ಯಾರಯ್ಯ ಅಂದ ನಮ್ಮ ಸ್ವಾಮಿ ವೇದವ್ಯಾಸರೇ. ಈ ತರ ಪಾಂಡವರಿಗೆ ಹೆಜ್ಜೆ ಹೆಜ್ಜೆಯಲ್ಲಿ ಕೃಷ್ಣ ರೂಪದಿಂದ ಒಂದು ರೀತಿಯಲ್ಲಿ ಸಲಹಿದರೆ, ಹೆಜ್ಜೆ ಹೆಜ್ಜೆಗೂ ಉಪದೇಶ ಕೊಡಿಸಿ, ಎಲ್ಲ ಜ್ಞಾನಿಗಳಿಂದ ಉಪದೇಶ ಕೊಡಿಸಿ, ತಾವು ನಿಂತು ಅನುಗ್ರಹ ಮಾಡಿದ ರೂಪ ವಸಿಷ್ಠ ಕೃಷ್ಣ ರೂಪ. ಅದರಿಂದ ಸಜ್ಜನರು ಅಂದರೆ ಪಾಂಡವರು. ಅದೇ ರೀತಿ ಅವರ ಶರಣಾಗತರಾದಂಥವರು, ಭೀಮಸೇನ ದೇವರ ಶರಣಾಗತರಾದವರು ಯಾರ್ಯಾರಿದ್ದಾರೆ ಅವರೆಲ್ಲ ಸಜ್ಜನರು. ಅವರನ್ನ ತ್ರಾಣ ರಕ್ಷಣೆ ಮಾಡತಕ್ಕಂಥವರು. ಈಗಲೂ ಮಧ್ವಾಚಾರ್ಯರ ಪಾದವನ್ನು ಹಿಡಿದ ನಮ್ಮ ಹಿಂದೆ ವೇದವ್ಯಾಸರು ನಿಂತಿದ್ದಾರೆ ಎಂಬ ಎಚ್ಚರ ನಮಗೆ ಸದಾ ಇರಲಿ ಅಂತ ಆಶೀರ್ವಾದ ಮಾಡುತ್ತಾರೆ. ಅದರಿಂದ ಬಾದರಾಯಣ, ಬಾದರಾಯಣ ಅಂದ್ರೆ ಹೇಳ್ತಾ ಇದ್ದಾರೆ ಬದರಿ ವೃಕ್ಷ ಸಮೂಹ ಏನುತ್ತೆ, ಆ ಬದರಿ ವೃಕ್ಷ ಸಮೂಹದಲ್ಲಿ ಆ ವೃಕ್ಷದ ಕೆಳಗೆ ಅದನ್ನೇ ಆಶ್ರಯ ಮಾಡಿಕೊಂಡು ಕೂತವರು. ಅಯ್ಯನ ಅಂದ್ರೆ ಆಶ್ರಯ, ಆ ಬದರಿ ವೃಕ್ಷವನ್ನೇ ಆಶ್ರಯವಾಗಿಟ್ಟುಕೊಂಡು ಕೂತವರು ಅಥವಾ ಅದಕ್ಕೆ ಆಶ್ರಯ ಆದವರು. ಇನ್ನ ಬದರ ಅಂದ್ರೆ ಚಂದ್ರ, ಆ ವಿಶೇಷವಾದಂತಹ ಚಂದ್ರನಂಥ ಮುಖ ಕಾಂತಿ ಯಾರಿಗಿದೆಯೋ ಅವರು ಬಾದರಾಯಣ ಅಂದ್ರು, ಅಂಥ ಕಾಂತಿಗೆ ಆಶ್ರಯರಾದವರು ಅಂತ. ಅಂತ ಬಾದರಾಯಣ ಪಾಹಿ ಸತ್ರಾಣ, ನಮ್ಮನ್ನ ರಕ್ಷಣೆ ಮಾಡಿ ಅಂತ ಪ್ರಾರ್ಥನೆ ಮಾಡುತ್ತಾರೆ. ಅವರ ಗುಣಗಳನ್ನ ಇಲ್ಲಿ ತಿಳಿಸಿಕೊಡುತ್ತಾರೆ, ಒಂದೊಂದು ಒಂದೊಂದು ತಿಳಿಸಿಕೊಡುತ್ತಾರೆ. ಈ ಜಗತ್ತಿಗೆ ಅವರೆಂಥವರು ಅಂದರೆ ಆದಾನಾದಿ ಕಾರಣ. ಇಲ್ಲಿ ಛೇದ ಭೇದ ವಿಷಾದ ಕುಟಿಲ ಅಂತ ಆದಿ ಮಧ್ಯ ವಿದೂರ ಆದ ಅನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ ಅಂತ ಒಂದು ರೀತಿ ಪದಚ್ಛೇದ. ಕುಟಿಲ ಅಂತ ಆದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಇಲ್ಲಿ ಆದಾನಾದಿ ಕಾರಣ ಅಂದ್ರು, ಆದಾನಾದಿ ಕಾರಣ ಅಂದ್ರೆ ಹೇಳ್ತಾರೆ ಆಶ್ಚ ದಾಶ್ಚ ನಶ್ಚ ಆದಾನಃ ಅಂದ್ರೆ ಆ ಅಂದ್ರೆ ಸೃಷ್ಟಕ ಸೃಷ್ಟಿ, ದ ಅಂದ್ರೆ ಸ್ಥಿತಿ, ಆದ್ಮೇಲೆ ನ ಅಂತ ಹೇಳಿದ್ರೆ ನಿಧನ ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣ. ಅಂದ್ರೆ ಈ ಜಗತ್ತಿಗೆ ವಿಶೇಷವಾಗಿರತಕ್ಕಂಥ ಸೃಷ್ಟಿ ಸ್ಥಿತಿ ಲಯಗಳನ್ನು ಕೊಡತಕ್ಕಂಥವರು ಆದಾನ ಆದಿಕಾರಣ ಅಂದ್ರು. ಆದಿಕಾರಣ ಶಬ್ದಕ್ಕರ್ಥ ಏನು ಅಂದ್ರೆ ಮೂಲ ಕಾರಣ ಅಂದ್ರು. ಸರಿ, ಆದಿಕಾರಣ ಅಂದ್ರೆ ಮೂಲ ಕಾರಣ ಅಂದ್ರಿ, ಮೂಲ ಕಾರಣ ಅಂದ್ರೆ ಆದಿಕಾರಣ ಅಂತ ಹೇಳ್ತೀರ, ಅದ ಅರ್ಥ ಏನಪ್ಪ ಅಂದ್ರೆ ಹೇಳ್ತಾರೆ ಈ ಜಗತ್ತು ಸೃಷ್ಟಿಯಾಗಲಿಕ್ಕೆ ಬೇಕಾಗಿದ್ದೇನಯ್ಯ ಜೀವ. ಜೀವನಿಗೆ ಒಂದು ಶರೀರ ಬರಬೇಕು, ಅದು ಪ್ರಕೃತಿ, ಮೂರು ಗುಣಗಳಿಂದ ಇರುವಂತಹ ಸೂಕ್ಷ್ಮ ಪ್ರಕೃತಿ, ಅದರಿಂದ ಜಗತ್ತನ್ನು ಕಟ್ಟಿದ್ರು, ಅದರೊಳಗೆ ಜೀವನನ್ನು ಇಟ್ಟರು, ಶರೀರ ಕೊಟ್ಟು ಅವನ ಸಾಧನೆ ಮಾಡಿಸ್ತಾರೆ. ಇದೇ ಅಲ್ವಾ ಸೃಷ್ಟಿ ಅಂದರೆ. ಅದರಲ್ಲಿ ಹೇಳ್ತಾರೆ ಆ ಜಗತ್ತಿನ ಕಟ್ಟಲಿಕ್ಕೆ ಬೇಕಾದಂತಹ ಪ್ರಕೃತಿ ಏನಿದೆ, ಪಂಚಭೂತಾತ್ಮಕ ಗುಣತ್ರಯಾತ್ಮಕ ಪ್ರಕೃತಿ ಏನಿದೆ, ಅದರಲ್ಲಿ ಪಂಚಭೂತಗಳು ಅಂದ್ರೆ 24 ತತ್ವಗಳು ಎಲ್ಲ ಇರಲೇಬೇಕಾ? ಆ 24 ತತ್ವಗಳೂ ಕೂಡ ಈ ಜಗತ್ತಿಗೆ ಕಾರಣ. ಆದರೆ ಆ ಅವೆಲ್ಲ ಉಪಾದಾನ ಕಾರಣ ಅಂತಾರೆ, ಅವೇ ಜಗತ್ತಾಗಿ ಪರಿಣಾಮ ಆದದ್ದು. ಆ ಉಪಾದಾನ ಕಾರಣವೂ ಕೂಡ ಉಪಾದಾನ ಕಾರಣವಾಗಿರಬೇಕಾದರೆ, ಗಡಿಗೆ ತಯಾರಾಗಬೇಕಾದ್ರೆ ಮಣ್ಣು ಬೇಕು, ಮಣ್ಣು ಮಣ್ಣಾಗಿರಬೇಕಾದರೆ ಮಣ್ಣಿನೊಳಗೆ ನಮ್ಮ ಸ್ವಾಮಿ ಇರಬೇಕು ಅಂತ ಹೇಳ್ತಾರೆ. ಈ ಜಗತ್ತಿಗೆ ಪ್ರಕೃತಿ ಎಂಬುದು ಉಪಾದಾನ ಕಾರಣ, ಮಣ್ಣಿ ಗಡಿಗೆಗೆ ಮಣ್ಣಿನಂತೆ. ಆದರೆ ಆ ಪ್ರಕೃತಿ ಉಪಾದಾನ ಕಾರಣ ಅಂತ ಕರೆಸಿಕೊಂಡು ಜಗತ್ತು ಕಟ್ಟಲಿಕ್ಕೆ ಕಾರಣ ಆಗಬೇಕಾದ್ರೆ ಅದರೊಳಗೆ ತಾಕತ್ತು ಕೊಟ್ಟವನೇ ನಮ್ಮ ಸ್ವಾಮಿ. ಉಪಾದಾನ ಕಾರಣದೊಳಗೆ ಉಪಾದಾನ ಕಾರಣ ಅಂತ ಹೆಸರಿಟ್ಟುಕೊಂಡವರೇ ನಮ್ಮವ. ಇನ್ನ ತಾನು ನಿಮಿತ್ತ ಕಾರಣನೂ ಹೌದು. ಹೇಗೆ? ಕುಂಬಾರನಂತೆ ಮಣ್ಣಿನೊಳಗೆ ಮಣ್ಣು ನಾಮಕನಾಗಿ, ಪ್ರಕೃತಿಯೊಳಗೆ ಪ್ರಕೃತಿ ನಾಮಕನಾಗಿ ಉಪಾದಾನ ಕಾರಣ ಅಂತ ಕರೆಸಿಕೊಂಡಿದ್ದಾನೆ, ನಿಮಿತ್ತ ಕಾರಣನೂ ಆಗಿದ್ದಾನೆ. ಹಾಗೆ ಈ ಪ್ರಧಾನ ಜೀವರೊಳಗೆ ಜೀವನಾಮಕನಾಗಿ ಅವರಿಗೆ ಆಧಾರವಾಗಿ ಅವರಿಗೆ ಆಶ್ರಯನಾಗಿದ್ದಾನೆ. ಈ ರೀತಿಯಲ್ಲಿ ಎಲ್ಲಾ ಕಾರಣಗಳೇನಿವೆ ಆ ಕಾರಣಗಳಿಗೆ ಕಾರಣ, ಅದಕ್ಕೆ ಅಸ್ತಿತ್ವ ಕೊಡತಕ್ಕಂಥವ. ಆದ್ದರಿಂದ ಇವರನ್ನ ಆದಿ ಕಾರಣ ಅಂದ್ರು. ಆದಾನ ಆದಿ ಕಾರಣ, ಸೃಷ್ಟಿಯಾದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಆದಿ ಕಾರಣ, ಮೂಲ ಕಾರಣ ಇವನೇ. ಎಲ್ಲದಕ್ಕೂ ಅವರಿಗೆ ಅಸ್ತಿತ್ವ ಕೊಟ್ಟು ಎಲ್ಲವನ್ನ ಇರುವಂತೆ ಮಾಡಿದವ. ಅಲ್ಲ, ಜೀವ ಅನಾದಿ, ಜೀವನ ಇರುವಂತೆ ಮಾಡೋದೇನು ದೇವ ಅಂದರೆ ಚೇತನರೇ ಸರಿ ಜೀವ ಚಲನೆ ಮಾಡಿಸೆ ಹರಿ, ಚೇತನರೇ ಜಡತುಲ್ಯ ಜೀವ ಚಲನೆ ಮಾಡಿಸದಿರಲು. ದೇವ ಚಲನೆ ಮಾಡಿಸಿದ್ರೆ ಇವರು ಚೈತನ್ಯ ಅಂತ ಕರೆಸಿಕೊಳ್ತಾರೆ, ಇಲ್ಲದಿದ್ರೆ ಜಡ ಆಗಲ್ಲ, ಜಡತುಲ್ಯರಾಗಿರ್ತಾರೆ. ಆದ್ದರಿಂದ ಚೇತನದಲ್ಲೂ ಜಡದಲ್ಲೂ ತಾನೇ ನಿಂತು ಆ ಹೆಸರಿಂದ ಅದಕ್ಕೆ ತಾಕತ್ತು ಕೊಟ್ಟು ಆಂಗ್ಲದಲ್ಲಿ ಹೇಳಬೇಕಾದ್ರೆ ಎಕ್ಸಿಸ್ಟೆನ್ಸ್ ಕೊಟ್ಟವನೇ ಅವನು, ಅದಕ್ಕೆ ಮೂಲ ಕಾರಣ ಅಂದ್ರು. ಆದ್ದರಿಂದ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ ಅಂದ್ರು. ಇದೆಂಥವ ಅಂದ್ರೆ ಇನ್ನು ಹೇಳ್ತಾ ಇದ್ದಾರೆ, ಛೇದ ಭೇದ ವಿಷಾದ ಕುಟಿಲ ಅಂತ ಆದಿ ಮಧ್ಯ ವಿದೂರ. ಈ ಭಗವಂತ ಛೇದ ಅಂದ್ರೆ ಖಡ್ಗಾದಿ ಶಸ್ತ್ರಗಳಿಂದ ಛೇದ, ಬಾಣ ಮೊದಲಾದ ಅಸ್ತ್ರಗಳಿಂದ ಭೇದನ, ವಿಷಾದ ಅಂದ್ರೆ ಖೇದ ಅಂದ್ರೆ ದುಃಖ, ಕುಟಿಲ ಅಂದ್ರೆ ವಕ್ರತ್ವ, ಬುದ್ಧಿಯಲ್ಲಿ ವಕ್ರತ್ವ, ಅಂತ ಅಂದರೆ ನಾಶ, ಆದಿ ಅಂದರೆ ಸೃಷ್ಟಿ, ಇವೆಲ್ಲವೂ ಕೂಡ ಆದಿ, ಮಧ್ಯ ಅಂದರೆ ಸ್ಥಿತಿ, ಇದರಿಂದ ದೂರನಾದವ ಅಂದರೆ ಇವೆಲ್ಲ ಕೂಡ ನಮಗಿರೋದು, ಅವನಿಗಲ್ಲ, ಅವ ಎಲ್ಲದಕ್ಕೂ ಮೀರಿ ನಿಂತವ ಅಂತ ಭಗವಂತನ ಕುರಿತು ತಿಳಿಸಿಕೊಡ್ತಾ ಇದ್ದಾರೆ. ಛೇದ ಭೇದ ವಿಷಾದ ಕುಟಿಲ ಅಂತ ಆದಿ ಮಧ್ಯ ವಿದೂರ. ಜೀವರು ಕೂಡ ಛೇದ ಭೇದಾದಿಗಳಿಲ್ಲದವರಲ್ಲ, ಯಾಕಂದ್ರೆ ಜೀವನನ್ನು ಕೂಡ ಕೃಷ್ಣ ಹೇಳುತ್ತಾನೆ, ಇದನ್ನ ಯಾರು ದಹನ ಮಾಡಲಿಕ್ಕಾಗಲ್ಲ, ಈ ಜೀವನನ್ನ ಯಾರು ಛೇದನ ಮಾಡಲಿಕ್ಕಾಗಲ್ಲ, ಭೇದ ಮಾಡಲಿಕ್ಕಾಗಲ್ಲ, ಇದನ್ನ ತೋಯಿಸಲಿಕ್ಕಾಗಲ್ಲ, ಇಷ್ಟೆಲ್ಲ ಹೇಳುತ್ತಾನೆ. ಹಾಗಾದ್ರೆ ಜೀವನ ಅಂಥವನೆಂದ್ರೆ ವಿಷಾದ ಕುಟಿಲ ಅಂತ ಆದಿ ಮಧ್ಯ ಇವೆಲ್ಲ ಜೀವನಿಗಿದ್ದೇ ಇದೆ, ಆದರೆ ಭಗವಂತನಿಗಿಲ್ಲ. ಇನ್ನ ಛೇದ ಭೇದಾದಿಗಳು ಇವನಿಗಿಲ್ಲ ಅಂದ್ರೆ ಅವನು ದೇವರ ಕರುಣೆಯಿಂದ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಂಥ ಛೇದ ಸ್ವತಂತ್ರನಾಗಿ ಛೇದ ಭೇದ ವಿಷಾದ ಕುಟಿಲ ಅಂತ ಆದಿ ಮಧ್ಯ ವಿದೂರ ಆದ ಅಂಥ ವಿದೂರನಾದಂಥ ಅನಾದಿಕಾರಣ, ಅನಾದಿ ಕಾರಣನಾದ ಅಥವಾ ಆದಾನಾದಿ ಕಾರಣನಾದ ಬಾದರಾಯಣ ಪಾಹಿ ಸತ್ರಾಣ ಅಂದ್ರು. ಇಂಥ ವೇದವ್ಯಾಸರನ್ನ ಇನ್ನಷ್ಟು ಸ್ತೋತ್ರ ಮಾಡುತ್ತಾರೆ, ವೇದ ಪೀಠ ಅಂತ ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಅದು ಏನು ಅರ್ಥ ಎಂಬುದನ್ನ ನಾಳೆ ನೋಡೋಣ. ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.